ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಶತುರಿತ ತೋಳು ನರಳುತ್ತೀ ಮನುಜ ಧರೆಯ ಪಾಶತುರಿತ ತೋಳು ನರಳುತ್ತೀ ಮನುಜ ಬರಿಯ ಕೈಯ ಅರಿಯ ಪುಣ್ಯ ಧರೆಯಲಿ ನಿಂಗೆ ಬನ್ನಿರೇ ಮರಣ ಶಿಕ್ಷೆ ಪರುವ ಮುನ್ನ ಬನ್ನಿರೇ ಓ ಬನ್ನಿರೇ 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 ಸಾದ ಈವ ಜಲವ ನಂಬಿರೈ ಸಂತರಿಗೆ ಸಂತ ಸಾದ ಈವ ಜಲವ ನಂಬಿರೈ ಚಿಂತೆ ದೂಡಿ ಶಾಂತಿ ಹೊಂದಿ ಏಕ ಮನದಿ ಪಾತರೆ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ವಾಲ್ಡೇನ್ಸಿನರು ಭಾಗ 5. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ನಾವು ವಾಲ್ಡೇನ್ಸಿನರ ಒಂದು ಜೀವನ ಚರಿತ್ರೆಯ ವಿಚಾರವಾಗಿ ನೋಡಿಕೊಂಡು ಬರುವಂತೆಯವರಾಗಿದ್ದೇವೆ. ಕತ್ತಲೆಯ ಯುಗದಲ್ಲಿ ಹೇಗೆ ಈ ಜನಗಳು ಸತ್ಯವೇದವನ್ನು, ಅದರಲ್ಲಿರ್ತಕ್ಕಂಥ ಸತ್ಯವನ್ನು ಕಾಪಾಡಿ ಮುಂದಿನ ಸಂತತಿಗೆ ನೀಡಿದರು, ಅವರು ಮಾಡಿದಂತಹ ತ್ಯಾಗ ಎಂಥದ್ದು ಅನ್ನುವಂತಹ ಸತ್ಯವನ್ನು ನಾವು ಕಲಿತಿದ್ದೇವೆ. ಇವತ್ತಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಯಾವ ರೀತಿಯಲ್ಲಿ ಅವರ ಜೀವಿತ ಇತ್ತು, ಅವರು ಎಂತಹ ಕಷ್ಟಗಳನ್ನು ಸತ್ಯಕ್ಕೋಸ್ಕರ ಅನುಭವಿಸಿದರು ಅನ್ನುವಂತಹ ಸತ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ ಸ್ವಾಮಿ, ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನಾಗಿದ್ದೀಯ ಸ್ವಾಮಿ. ಅಪ್ಪ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ವಾಲ್ಡೇನ್ಸಿನರ ಜೀವನ ಚರಿತ್ರೆಯ ವಿಚಾರವಾಗಿ ನಾವು ನೋಡಲು ಹೋಗುವಂತೆಯವರಾಗಿದ್ದೇವೆ. ಯಾಕೆಂದರೆ ಸ್ವಾಮಿ, ಈ ಮಕ್ಕಳನ್ನು ನೀನು ಕತ್ತಲೆ ಯುಗದಲ್ಲಿ ಬೆಳಕಾಗಿ ಸ್ವಾಮಿ ಇಟ್ಟಿದ್ದೆ ಸ್ವಾಮಿ. ಅವರ ಒಂದು ವಿಷಯಗಳು ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಮಗೆ ಒಂದು ಉದಾಹರಣೆಯಾಗಿದೆ ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ನಾವು ಅರಿತುಕೊಂಡಂತಹ ಮಕ್ಕಳಾಗಿ ನಮ್ಮನ್ನು ನಾವು ನಿನ್ನ ಎರಡನೇ ಬರೋಣಕ್ಕೆ ಯಾವ ರೀತಿಯಲ್ಲಿ ಸಿದ್ಧ ಮಾಡಿಕೊಳ್ಳಬೇಕು, ಕತ್ತಲೆ ನಮ್ಮ ಮುಂದೆ ಇದೆ, ಆ ಕತ್ತಲೆಯನ್ನು ಯಾವ ರೀತಿಯಲ್ಲಿ ಹೋಗಲಾಡಿಸಬೇಕು, ಆ ಕತ್ತಲೆಯ ಸಮಯದಲ್ಲಿ ಹೇಗೆ ನಾವು ಬೆಳಕಾಗಿ ಜೀವಿಸಬೇಕು ಅನ್ನುವಂತಹ ಸತ್ಯವನ್ನು ಈ ಮಕ್ಕಳಿಂದ ನಾವು ಅರ್ಥ ಮಾಡಿಕೊಂಡು, ವಿಶೇಷವಾಗಿ ಕೇಳುವಂತಹ ನಿನ್ನ ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಸ್ವಾಮಿ. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನೇ ಪ್ರೇರೇಪಿಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ವಾಲ್ಡೇನ್ಸಿನರು ಯಾವ ರೀತಿಯಲ್ಲಿ ಅವರು ಜೀವಿಸಿದರು ಅಂದರೆ, ಅವರು ಸತ್ಯವನ್ನು ಈ ಲೋಕಕ್ಕೆ ನೀಡಬೇಕೆಂಬುದಕ್ಕೋಸ್ಕರ ಪ್ರಾಮಾಣಿಕವಾಗಿ ಸತ್ಯವೇದ ಪ್ರತಿಗಳನ್ನು ತಮ್ಮ ಸ್ವಂತ ಕೈಗಳಿಂದ ಬರೆದು ಈ ಲೋಕಕ್ಕೆ ಬೆಳಕನ್ನು ನೀಡುವುದರ ಮೂಲಕವಾಗಿ ಎಲ್ಲರಿಗೂ ಸಹ ಆ ಸತ್ಯವನ್ನು ಹರಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸತ್ಯವನ್ನು ನೀಡುವಂತಹ ಸಮಯದಲ್ಲಿ ಈ ಒಂದು ವಾಲ್ಡೇನ್ಸಿನರಿಗೆ ಅವರ ಜೀವಿತದ ಅನುಭವ ಹೇಗಿತ್ತು ಅಂದರೆ, ಪರಲೋಕದ ದೇವದೂತರ ದಂಡು, ಆ ಸೈನ್ಯ ನಮ್ಮ ಮಧ್ಯದಲ್ಲಿ ಇದೆ ಅನ್ನುವಂತಹ ಅನುಭವವನ್ನು ಹೊಂದಿಕೊಂಡಿದ್ದರು. ಆದರೆ ಮತ್ತೊಂದು ಕಡೆಯಲ್ಲಿ ಕಥೋಲಿಕ ಗುರುಗಳು ಹಾಗೂ ಆಗಿನ ಕಾಲದ ಮಠಾಧಿಕಾರಿಗಳಾದಂತಹ ಬಿಷಪ್ಪರು, ಪೋಪ್ ಮಾರ್ಗದ ಜನಗಳು ಸತ್ಯದ ವಾಕ್ಯವನ್ನು ಸುಳ್ಳಿನ ಕಸವೆಂದು, ಧರ್ಮಭ್ರಷ್ಟತೆಯೆಂದು, ಕಟ್ಟು ಕತೆಯೆಂದು ತಿಳಿದು ಹೂ ನೀಡಲು ಸೈತಾನನು ಅವರನ್ನು ಒತ್ತಾಯಿಸಿದನು. ಆದರೆ ಆಶ್ಚರ್ಯವಿಧವಾಗಿ ಕಾರ್ಗತ್ತಲಿನ ಯುಗದಲ್ಲಿ ಅದು ಆಶ್ಚರ್ಯವಾದ ರೀತಿಯಲ್ಲಿ ಕಾಪಾಡಲ್ಪಟ್ಟಿತು. ಅದು ಮನುಷ್ಯನ ಮುದ್ರೆಯನ್ನಲ್ಲ, ದೇವರ ಮುದ್ರೆಯನ್ನು ಹೊಂದಿರುವಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು, ಸತ್ಯವೇದದ ಸರಳವಾದಂಥ ಮತ್ತು ದೃಷ್ಟಿಗೆ ಬೀಳದ ಸತ್ಯವನ್ನು ಕಂಡು ಹಿಡಿಯಲು ಆಯಾಸಗೊಳ್ಳಲಿಲ್ಲ. ಅವರ ಸ್ವಂತ ಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸುವಂತೆ ಮಾಡಿ ಅಲೆಗಳಿಂದ ಅಲುಗಾಡುವಂತಹ ದೋಣಿಯಂತೆ ದೇವರ ವಾಕ್ಯವು ನಾಶ ಮಾಡುವವರಿಂದ ತಪ್ಪಿಸಿಕೊಂಡಿತು. ಚಿನ್ನದ ಮತ್ತು ಬೆಳ್ಳಿಯ ಎಳೆಗಳು ತಳಭಾಗದಲ್ಲಿ ಬಚ್ಚಿಡಲ್ಪಟ್ಟಿರುವ ವಿಧವಾಗಿ ಅದನ್ನು ತೆಗೆಯಲು ಎಲ್ಲರೂ ಅಗೆಯುವ ರೀತಿಯಲ್ಲಿ ಪರಿಶುದ್ಧ ಗ್ರಂಥದ ಅಮೂಲ್ಯ ಸತ್ಯದ ಸಂಪತ್ತನ್ನು ಆಸಕ್ತಿಯು, ನಮ್ರತೆಯ ಪ್ರಾರ್ಥನೆಯ ಭಾವದಿಂದ ಹುಡುಕುವವರಿಗೆ ದೊರೆಯುತ್ತದೆ ಎಂಬುದನ್ನು ಅವರು ಅರಿತುಕೊಂಡಿದ್ದರು. ಸತ್ಯವೇದವು ಮಾನವರಿಗೆ, ಮಕ್ಕಳಿಗೆ, ಯೌವನಸ್ಥರಿಗೆ ಒಂದು ಪಠ್ಯ ಪುಸ್ತಕವಾಗಿದ್ದು ಎಲ್ಲಾ ಸಮಯದಲ್ಲಿ ಕಲಿಯುವ ಹಾಗೆ ಮಾಡಲ್ಪಟ್ಟಿತು. ತನ್ನ ಒಂದು ಪ್ರಕಟವಾಗಿ ದೇವರು ತನ್ನ ವಾಕ್ಯವನ್ನು ಮಾನವರಿಗಾಗಿ ಕೊಟ್ಟನು. ಪ್ರತಿ ಹೊಸ ಸತ್ಯವು ತಿಳಿಸಲ್ಪಡುವುದು, ಆದರೆ ಬರಹಗಾರನ ಗುಣವನ್ನು ಅದು ಪ್ರಕಟಿಸುತ್ತದೆ. ಸತ್ಯವೇದದ ಪಠಣವು ದೇವರಿಂದ ನೇಮಕವಾಗಿ ದೇವರ ಚಿತ್ತವನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಾಧನವಾಗಿದೆ. ದೇವರಿಗೂ ಮನುಷ್ಯರಿಗೂ ಸಂಭಾಷಿಸಲು ಇದು ಒಂದು ಸಾಧನವಾಗಿದೆ ಎನ್ನುವುದನ್ನು ಅವರು ಅರ್ತುಕೊಂಡು ಅಸತ್ಯವೇದವನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಿದರು. ವಿಶೇಷವಾಗಿ ಈ ವಾಲ್ಡೆನ್ಸೇನರ ಯೌವನಸ್ಥರ ಜೀವಿತ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಓದುವಂತೆಯವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ವಾಲ್ಡೆನ್ಸೇನರು ಯಾವ ರೀತಿಯಲ್ಲಿ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವರು ಪ್ರಯತ್ನಿಸಿದಂಥ ವಿಚಾರವೇನೆಂದರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎನ್ನುವಂತಹ ವಾಲ್ಡೆನ್ಸೇನರು ಅರ್ಥ ಮಾಡಿಕೊಂಡಿದ್ದರು ಚೆನ್ನಾಗಿ. ಲೋಕದವರನ್ನು ಸಂಧಿಸುವ ಪ್ರಾಮುಖ್ಯತೆಗೆ ಅವರು ಕುರುಡಾಗಿರಲಿಲ್ಲ. ಜನಗಳ ಮತ್ತು ಅವರ ಜೀವಿತವನ್ನು ಕುರಿತು ಮನಸ್ಸುಗಳನ್ನು ಅಭಿವೃದ್ಧಿಪಡಿಸಿದರು ಮತ್ತು ಗ್ರಹಣ ಶಕ್ತಿಯನ್ನು ಚುರುಕುಗೊಳಿಸಿದರು. ಬೆಟ್ಟಗಳಿಲ್ಲದ ಶಾಲೆಗಳಿಂದ ಕೆಲವು ಯೌವನಸ್ಥರು ಫ್ರಾನ್ಸ್ ಮತ್ತು ಇಟಲಿಯ ಪಟ್ಟಣದಲ್ಲಿ ಕಲಿಯುವ ಸಂಸ್ಥೆಗಳಿಗೆ ಕಳಿಸಲ್ಪಟ್ಟರು. ಆಲ್ಪ ದೇಶಕ್ಕಿಂತಲೂ ಹೆಚ್ಚಾಗಿ ಅವರ ಪಠಣ ಯೋಚನೆ ಮತ್ತು ಕಾರ್ಯಗಳನ್ನು ಗಮನಿಸಬೇಕಾಗಿತ್ತು. ಎಲ್ಲಿಗೆ ಕಳಿಸಿದಂತಹ ಯೌವನಸ್ಥರು ಶೋಧನೆಗೆ ಒಳಗಾದವರನ್ನು ದುಷ್ಟತನ ನಡೆಸಿದವರನ್ನು ಸೈತಾನನ ಕ್ರೂರ ಅನುಯಾಯಿಗಳನ್ನು ಮತ್ತು ಅಪಾಯಕಾರಿಯಾದಂಥ ಮೋಸ ಕಾರ್ಯಗಳಿಗೆ ನಿರತರಾಗಿದ್ದವರನ್ನು ಅವರು ಎದುರಿಸಬೇಕಾಗಿತ್ತು. ಆದರೆ ಎಲ್ಲದಕ್ಕೂ ಅವರು ಸಿದ್ಧರಾಗಿ ಜೀವಿಸುವಂತೆ ಚಿಕ್ಕದಿನದಿಂದಲೇ ವಾಲ್ಡೆನ್ಸಿನರು ತಮ್ಮ ಮಕ್ಕಳಿಗೆ ಅಂತಹ ವಿದ್ಯೆಯನ್ನು ನೀಡಿದ್ದರು. ಅವರು ಹೋದ ಶಾಲೆಗಳಲ್ಲಿ ಅವರ ಯಾವ ಆಪ್ತ ಸ್ನೇಹಿತರು ಇರಬಾರದು. ಅವರ ಸತ್ಯವೇದ ಪ್ರತಿಗಳನ್ನು ಬಚ್ಚಿಡುವ ರೀತಿಯಲ್ಲಿ ಉಡುಪುಗಳನ್ನು ಸಿದ್ಧಪಡಿಸಿದರು. ಅನೇಕ ತಿಂಗಳ ಮತ್ತು ವರ್ಷಗಳ ಕೆಲಸದ ನಂತರ ಅನುಮಾನಕ್ಕೆ ಆಸ್ಪದ ಕೊಡದೆ ಯಾರ ಹೃದಯ ಸತ್ಯವನ್ನು ಅಂಗೀಕರಿಸಲು ಆತೊರೆಯುತ್ತದೆಯೋ ಅದನ್ನು ತಿಳಿದವರಾಗಿ ಸತ್ಯವೇದ ಬರೆದ ಭಾಗಗಳನ್ನು ಅವರಿಗೆ ಕೊಡುವಂತಿವರಾಗಿದ್ದರು. ತಾಯಿಯ ಮೊಣಕಾಲಿನಿಂದಲೇ ವಾಲ್ಡೆನ್ಸೇನರ ಯೌವನಸ್ಥರು ಕಾರ್ಯವನ್ನು ಮುಂದಿಟ್ಟು ತರಬೇತಿಯನ್ನು ಪಡೆಯುವವರಾಗಿದ್ದರು. ಅವರು ಕೆಲಸವನ್ನು ತಿಳಿದವರಾಗಿ ಪ್ರಾಮಾಣಿಕತೆಯಿಂದ ಮಾಡಿದರು. ನಿಜವಾದಂತಹ ನಂಬಿಕೆಗೆ ಈ ಸಂಸ್ಥೆಯನ್ನು ಅವರು ನಡೆಸಿದರು. ಪದೇ ಪದೇ ಸತ್ಯವೇದದ ಮೂಲ ತತ್ವಗಳು ಇಡೀ ಶಾಲೆಗೆ ಹಬ್ಬುವಂತೆ ಮಾಡಿದರು. ಆದಾಗ್ಯೂ ಪೋಪನ ಅಧಿಕಾರಿಗಳು ತನಿಖೆ ನಡೆಸಿ ಇದರ ಮೂಲವನ್ನು ಅವರಿಂದ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಹೌದು ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಇವರು ಸತ್ಯವನ್ನು ಜನರಿಗೆ ನೀಡಿದರು. ಪೋಪ್ ಮಾರ್ಗ ಇವರನ್ನು ನಾಶ ಮಾಡಬೇಕು, ಎಲ್ಲಿಂದ ಈ ಸತ್ಯ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಹುಡುಕಿದರೂ ಸಹ ಅವರಿಂದ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ದೇವರು ಯಾವ ರೀತಿಯಲ್ಲಿ ಈ ಮಕ್ಕಳನ್ನು ಅಡಗಿಸಿಟ್ಟು ಆ ಕತ್ತಲೆ ಯುಗದಲ್ಲಿ ಸತ್ಯವನ್ನು ನೀಡುವಂಥವನಾಗಿದ್ದಾನೆ ಎಂದರೆ ನಿಜವಾಗಿಯೂ ಸಹ ಒಂದು ಆಶ್ಚರ್ಯವನ್ನು ನಮಗೆ ಉಂಟು ಮಾಡುವಂಥದ್ದಾಗಿದೆ. ಕ್ರಿಸ್ತನ ಸ್ವಭಾವ ಸೇವೆ ನೀಡುವ ಸ್ವಭಾವವಾಗಿತ್ತು. ಮಾರ್ಪಟ್ಟ ಹೃದಯದ ಕಕ್ಷೆ ಏನೆಂದರೆ ಬೇರೆಯವರನ್ನು ರಕ್ಷಕನ ಬಳಿಗೆ ತರಬೇಕೆಂಬುದೇ ಅವರ ಮೂಲ ಉದ್ದೇಶವಾಗಿತ್ತು. ವಾಲ್ಡೆನ್ಸೇನರು ಕ್ರೈಸ್ತರಿಗೆ ಅದೇ ಸ್ವಭಾವವಿತ್ತು. ಸತ್ಯವನ್ನು ಪರಿಶುದ್ಧತೆಯಿಂದ ತಮ್ಮ ಸ್ವಂತ ಸಭೆಗಳಲ್ಲಿ ಕಾಪಾಡಿಕೊಳ್ಳುವುದನ್ನು ದೇವರು ಅಪೇಕ್ಷಿಸುತ್ತಾನೆಂದು ಅವರು ಅರ್ತಿದ್ದರು. ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು ನೀಡುವ ಗಂಭೀರವಾದಂತಹ ಜವಾಬ್ದಾರಿಕೆ ಇದೆ ಎಂದು ಅವರು ತಿಳಿದಿದ್ದರು. ದೇವರ ವಾಕ್ಯದ ಮಹಾಶಕ್ತಿಯಿಂದ ರೋಮ್ ತಿಳಿಸಿದಂತಹ ಗುಲಾಮಗಿರಿಯನ್ನು ಮುರಿದು ಹಾಕಲು ಹುಡುಕಿದರು. ವಂಡಾಲ್ ಸೇವಕರು ಅವರು ಮಾಡಿದಂತಹ ಸುವಾರ್ತೆ ಸೇವೆಗಾಗಿ ತರಬೇತು ಹೊಂದಿದವರಾಗಿ ಸೇವೆಗೆ ಪ್ರವೇಶಿಸಿದವರು ಮೊದಲು ಉಪದೇಶಕರಾಗಿ ಅನುಭವ ಪಡೆದರು. ಸಭೆಯ ಜವಾಬ್ದಾರಿಕೆ ವಹಿಸಲು ಮೊದಲೇ 3 ವರ್ಷಗಳ ಕಾಲ ಬೇರೆ ಪ್ರದೇಶಗಳಲ್ಲಿ ದೇವರ ಸೇವೆ ಮಾಡಬೇಕಾಗಿತ್ತು. ಈ ಸೇವೆಯಲ್ಲಿ ಸ್ವತ್ಯಾಗ ಮತ್ತು ಎಲ್ಲರನ್ನ ಬದಿಗೊತ್ತುವುದು ಬೋಧಕರ ಜೀವಿತದಲ್ಲಿ ಹೊಸ ಬೆಳಕನ್ನು ನೀಡುವಂಥದ್ದಾಗಿತ್ತು. ಅಸ್ತಾರ್ಪಣೆ ಅಂದರೆ ಅಭಿಷೇಕ, ಬೋಧಕರ ಅಭಿಷೇಕ ಹೊಂದಿದಂತಹ ಯೌವನಸ್ಥರು ಪವಿತ್ರ ಕೆಲಸಕ್ಕಾಗಿ ಕರೆಯಲ್ಪಟ್ಟವರಾಗಿ ಕೆಲಸವನ್ನು ಮಾಡುವವರಾಗಿದ್ದರು. ಲೋಕದ ಹೆಚ್ಚಳ ಮತ್ತು ಐಶ್ವರ್ಯಕ್ಕಾಗಿ ಚಿಂತಿಸದೆ ಹೊಸ ಕೆಲಸವನ್ನು ಮಾಡುವ ಅಪಾಯದ ಇಲ್ಲವೇ ರಕ್ತಸಾಕ್ಷಿಯಾಗಿ ಸಾಯಲು ಅವರು ಒಪ್ಪಿಸಿಕೊಡುವವರಾಗಿದ್ದರು. ಯೇಸು ಶಿಷ್ಯರನ್ನು ಇಬ್ಬಿಬ್ಬರಾಗಿ ಕಳಿಸಿದ ಹಾಗೆ ಅವರು ಇಬ್ಬಿಬ್ಬರನ್ನು ಸುವಾರ್ತೆ ಸೇವೆಗೆ ಕಳಿಸಿದರು. ಪ್ರತಿ ಯೌವನಸ್ಥರ ಜೊತೆ ವಯಸ್ಸಾದಂತಹ ಅನುಭವದಲ್ಲಿ ನುರಿತರಿರುವವರ ಜೊತೆ ಸೇರಿ ಅವರಿಂದ ತರಬೇತಿಯನ್ನು ಹೊಂದಿ ಅವರು ಹೇಳಿದ ಹಾಗೆ ಯೌವನಸ್ಥರು ಕೇಳುತ್ತಿದ್ದರು. ಈ ಇಬ್ಬರು ಯಾವಾಗಲೂ ಸಹ ಜೊತೆಯಲ್ಲಿ ಇರುತ್ತಿರಲಿಲ್ಲ. ಆದರೆ ಹಾಗಿಂದಾಗೆ ಸಲಹೆ ಪ್ರಾರ್ಥನೆಗೆ ಪ್ರತಿ ಸಾರಿಯೂ ಸಹ ಒಟ್ಟಾಗಿ ಸೇರಿ ಬರುತ್ತಿದ್ದರು. ಇದರಿಂದ ಒಬ್ಬರಿಗೊಬ್ಬರು ವಿಶ್ವಾಸದಲ್ಲಿ ಬಲಗೊಳ್ಳುವವರಾಗಿದ್ದರು. ಯೇಸು ಸ್ವಾಮಿ ಹೇಳಿದಂಥ ರೀತಿಯಲ್ಲಿಯೇ ಈ ಮಕ್ಕಳು ಸಹ ಕಾರ್ಯವನ್ನು ಮಾಡುವಂಥವರಾಗಿದ್ದರು. ಬೋಧಕರ ತರಬೇತಿಯನ್ನು ಪಡೆದು ಅಲ್ಲಿ ವಯಸ್ಸಾದಂತಹ ಅನುಭವ ನುರಿತರ ಮಾತುಗಳನ್ನು ಕೇಳುತ್ತಿದ್ದರು. ಅವರ ಜೊತೆಯಲ್ಲಿ ಸೇವೆಗೆ ಹೋಗುವಂತಹ ಮಕ್ಕಳಾಗಿದ್ದರು. ನಾವು ಯಾವ ರೀತಿಯಲ್ಲಿ ನಮ್ಮ ಯೌವನಸ್ಥರು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಇವತ್ತು ಸುವಾರ್ಥ ಸೇವೆಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಿದ್ದಾರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾದಂತಹ ಸಮಯ ಇದಾಗಿದೆ. ಪ್ರಿಯ ಕೇಳುಗರೆ, ಅವರ ಕೆಲಸದ ಉದ್ದೇಶವನ್ನು ತಿಳಿಸಿದರೆ ಅವರಿಗೆ ಸೋಲು ಉಂಟಾಗುತ್ತಿತ್ತು. ಆದ್ದರಿಂದ ಅವರು ತಮ್ಮ ನಿಜ ಸ್ವಭಾವವನ್ನು ಜಾಗರೂಕತೆಯಿಂದ ಮರೆಮಾಚುತ್ತಿದ್ದರು. ಪ್ರತಿ ಸೇವಕನು ಒಂದು ಉದ್ಯೋಗ ಇಲ್ಲವೇ ವ್ಯಾಪಾರವನ್ನು ತಿಳಿದಿದ್ದನು. ತಮ್ಮ ಕೆಲಸವನ್ನು ದೇವರ ಸೇವಕರು ಒಂದು ಕರೆಯುವಿಕೆಯಲ್ಲಿ ಮುಂದುವರಿಸಿದರು. ವ್ಯಾಪಾರಸ್ಥರು ತಿರುಗಿ ವ್ಯಾಪಾರ ಮಾಡುವುದನ್ನು ಆರಿಸಿಕೊಂಡರು. ಬಹುದೂರ ಹೋಗಿ ಕೊಂಡುಕೊಳ್ಳುವಂತಹ ರೇಷ್ಮೆ ಬಟ್ಟೆಗಳನ್ನು, ಒಡವೆಗಳನ್ನು, ಬೇರೆ ಸಾಮಾನುಗಳನ್ನು ಮಾರಾಟಕ್ಕೆ ತೆಗೆದುಕೊಂಡು ಹೋಗುವವರಾಗಿದ್ದರು. ಅವರು ದೇವರ ಸೇವಕರಾಗಿ ತಿರಸ್ಕರಿಸಲಿಕ್ಕೆ ಬದಲಾಗಿ ವ್ಯಾಪಾರಸ್ಥರೆಂದು ಸ್ವಾಗತ ನೀಡುವವರಾದರು. ಎಲ್ಲ ಸಮಯಗಳಲ್ಲೂ ಅವರು ದೇವರ ಮುಂದೆ ಹೃದಯವನ್ನು ಬಿಚ್ಚಿ ಚಿನ್ನಕ್ಕಿಂತಲೂ ಮುತ್ತುಗಳಿಗಿಂತಲೂ ಅಮೂಲ್ಯವಾದಂತಹ ಬೊಕ್ಕಸವಾಗಿರುವ ದೇವರ ವಾಕ್ಯವನ್ನು ಕೊಡಲು ಜ್ಞಾನಕ್ಕಾಗಿ ದೇವರನ್ನು ಪ್ರಾರ್ಥಿಸುವವರಾಗಿದ್ದರು. ಗುಪ್ತವಾಗಿ ಅವರ ಜೊತೆ ಸತ್ಯವೇದದ ಪ್ರತಿಗಳನ್ನು ತೆಗೆದುಕೊಂಡು ಹೋಗುವವರಾಗಿದ್ದರು. ಸಮಯ ಸಿಕ್ಕಿದಾಗಲೆಲ್ಲ ಕೊಂಡುಕೊಳ್ಳುವವರ ಗಮನವನ್ನು ಈ ಸತ್ಯವೇದದ ಪ್ರತಿಗಳ ಕಡೆಗೆ ತಿರುಗಿಸುವವರಾಗಿದ್ದರು. ದೇವರ ವಾಕ್ಯವನ್ನು ಆಸಕ್ತಿಯಿಂದ ಓದುವಾಗ ಅವರಿಗೆ ಆಸಕ್ತಿ ಬಂದಿತ್ತು ಎಂದರೆ, ಆಗ ಅದನ್ನು ಜನರು ಪಡೆಯಲು ಆಶಿಸುತ್ತಿರುವಾಗ ಕೆಲವೊಂದು ಸತ್ಯವೇದ ಪ್ರತಿಗಳನ್ನು ಅಲ್ಲೇ ಬಿಟ್ಟು ಬರುವಂತಿವರಾಗಿದ್ದರು. ಈ ಜನಗಳಲ್ಲಿ ಒಂದು ಆತ್ಮಿಕ ದಾಹ, ಆತ್ಮದಾಹ, ಸತ್ಯವೇದದ ಸುವಾರ್ತೆಯನ್ನು ಸಾರಬೇಕು ಅನ್ನುವಂತಹ ದಾಹ ಈ ಕತ್ತಲೆ ಯುಗದಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಂದರೆ, ಪ್ರಿಯ ಕೇಳುಗರೆ, ಅನೇಕ ಕಡೆಗಳಿಗೆ ವ್ಯಾಪಾರಸ್ಥರಾಗಿ ಹೋಗ್ತಕ್ಕಂಥವರಾಗಿದ್ದರು. ಯಾಕೆಂದರೆ ಪೋಪ್ನ ವ್ಯವಸ್ಥೆ, ಯಾರಾದರೂ ಸುವಾರ್ತೆ ಸೇವಕರಾಗಿ ಸತ್ಯವೇದವನ್ನು ಬೋಧಿಸಲು ಪಟ್ಟಣಗಳಿಗೆ, ಅವರಿರುವಂಥ ಸ್ಥಳಗಳಿಗೆ ಬಂದರೆ ಅವರನ್ನು ಮರಣದಂಡನೆಗೆ ಗುರಿಪಡಿಸ್ತಕ್ಕಂಥವರಾಗಿದ್ದರು, ಅವರನ್ನು ಹಿಂಸಿಸ್ತಕ್ಕಂಥವರಾಗಿದ್ದರು. ಯಾಕೆಂದರೆ ಯಾರೂ ಸಹ ಸತ್ಯವೇದವನ್ನು ಬೋಧಿಸಬಾರದು, ಯಾರೂ ಸಹ ತಮ್ಮ ಮನೆಗಳಲ್ಲಿ ಸತ್ಯವೇದವನ್ನು ಇಟ್ಟುಕೊಳ್ಳಬಾರದು ಅನ್ನುವಂತಹ ಕಾನೂನನ್ನು ಈ ಒಂದು ಪೋಪ್ನ ವ್ಯವಸ್ಥೆ ಹೊರಡಿಸಿತು. ಆ ಕಾರಣದಿಂದಲೇ ವಾಲ್ಡೆನ್ಸಿನರು ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಇದ್ದುಕೊಂಡು ಅವರು ಸತ್ಯವೇದದ ಪ್ರತಿಗಳನ್ನು ಜನಗಳಿಗೆ ಕೊಡುವ ಹಾಗೆ ಬರ್ತಕ್ಕಂಥವರಾಗಿದ್ದರು. ಯಾವ ರೀತಿಯಲ್ಲಿ ಬರ್ತಕ್ಕಂಥವರಾಗಿದ್ದರು ಅಂದರೆ, ಬೋಧಕರು ಅನ್ನುವ ನಿಟ್ಟಿನಲ್ಲಿ ಬರ್ತಕ್ಕಂಥವರಲ್ಲ, ವ್ಯಾಪಾರಸ್ಥರು, ಬಟ್ಟೆ ಮಾರುವವರು, ತರಕಾರಿಗಳನ್ನು ಮಾರುವಂಥವರಾಗಿದ್ದರು. ಆ ರೀತಿಯಾಗಿ ಬರುವಾಗ ಎಲ್ಲರೂ ಸಹ ಅವರನ್ನು ಅಂಗೀಕರಿಸ್ತಕ್ಕಂಥವರಾಗಿದ್ದರು. ಇವನು ಬಟ್ಟೆ ಮಾರಲು ಬಂದಿದ್ದಾನೆ, ಇವನು ಯಾವುದೋ ಒಂದು ಹಣ್ಣು ತರಕಾರಿಗಳನ್ನು ಮಾರಲು ಬಂದಿದ್ದಾನೆ ಎನ್ನುವಂತಹ ನಿಟ್ಟಿನಲ್ಲಿ ಅಂಗೀಕರಿಸ್ತಕ್ಕಂಥವರಾಗಿದ್ದರು. ಆ ಗುಂಪಿನಲ್ಲಿ ಯಾರಾದರೂ ಈ ಸತ್ಯವೇದವನ್ನು ಆಸಕ್ತಿಯಿಂದ ಕೇಳಬೇಕು ಎಂಬುದಾಗಿ ಬಯಸುವಂಥ ಜನಗಳಿಗೆ ಈ ಒಂದು ಸತ್ಯವೇದ ಪ್ರತಿಗಳನ್ನು ನೀಡುವಂಥವರಾಗಿದ್ದರು. ಅನೇಕ ಸಂದರ್ಭಗಳಲ್ಲಿ 5-10 ಪ್ರತಿಗಳನ್ನು ಅವರ ಮಧ್ಯದಲ್ಲೇ ಬಿಟ್ಟು ಬರ್ತಕ್ಕಂಥವರಾಗಿದ್ದರು. ಇಂತಹ ರೀತಿಯಲ್ಲಿ ವಾಲೆನ್ಸಿನರು ಕತ್ತಲೆ ಯುಗದಲ್ಲಿ ಸೇವೆಯನ್ನು ಮಾಡುವಂಥವರಾಗಿದ್ದಾರೆ. ಈ ಸೇವಕರ ಕೆಲಸವು ತಮ್ಮ ಸ್ವಂತ ಬೆಟ್ಟಗಳ ಇಳಿಜಾರಿನಲ್ಲಿಯೂ ತಪ್ಪಲಿನಲ್ಲಿಯೂ ಆರಂಭವಾಗಿ ಇನ್ನು ದೂರದ ಹೊರಗೆ ಹರಡಿತು. ಅವರು ಬರೀ ಕಾಲಿನಿಂದ ಒರಟಾದ ಬಟ್ಟೆಗಳನ್ನು ಹಾಕಿ ತಮ್ಮ ಗುರುವಿನೋಪಾದಿಯಲ್ಲಿ ಪ್ರಯಾಣದ ಕಲೆಗಳಿಂದ ಕೂಡಿತು. ಅವರು ದೊಡ್ಡ ಪಟ್ಟಣವನ್ನು ದಾಟಿ ಬಹುದೂರದ ದೇಶಗಳಿಗೆ ಹೋದರು. ಎಲ್ಲೆಲ್ಲಿಯೂ ಅಮೂಲ್ಯವಾದಂಥ ಬೀಜವನ್ನು ಬಿತ್ತಿದರು. ಅವರ ದಾರಿಯಲ್ಲಿ ಸಭೆಗಳು ಸ್ಥಾಪಿಸಲ್ಪಟ್ಟವು. ಸತ್ಯಕ್ಕಾಗಿ ಅನೇಕರು ರಕ್ತಸಾಕ್ಷಿಗಳಾದರು. ಈ ಪ್ರಾಮಾಣಿಕರಾದಂತಹ ಕೆಲಸಗಾರರಿಂದ ಆತ್ಮಗಳು ತೆರೆಯಲ್ಪಟ್ಟವು. ದೇವರ ದಿನವು ಅದನ್ನು ಪ್ರಕಟಿಸುವಂತಾಯಿತು. ಬಚ್ಚಿಟ್ಟಿದ್ದು ಮತ್ತು ನಿಧಾನವಾಗಿ ದೇವರ ವಾಕ್ಯವು ಕ್ರೈಸ್ತ ದೇಶಗಳಿಗೆ ಹೋಗಲು ಆರಂಭಿಸಿತು. ಜನರ ಹೃದಯಗಳಲ್ಲಿ ಮತ್ತು ಮನೆಗಳಲ್ಲಿ ದೊಡ್ಡ ಆಹ್ವಾನಗಳನ್ನು ಈ ವಾಲ್ಡೆನ್ಸನರಿಗೆ ನೀಡಲಾಯಿತು. ವಾಲ್ಡೆನ್ಸನರಿಗೆ ಸತ್ಯವೇದವು ದೇವರ ಹಿಂದೆ ಹೇಗೆ ಮಾನವರ ಜೊತೆ ವರ್ತಿಸುವುದೆಂಬುದರಾಗಿ ಮಾತ್ರವಾಗಿರದೆ ಈಗಿನ ಕಾಲದ ಕೆಲಸ ಜವಾಬ್ದಾರಿಕೆ ಒಂದು ಪ್ರಕಟಣೆಯಾಗಿದ್ದು ಮುಂದಿನ ಕಾಲದ ತೊಂದರೆಗಳನ್ನು ಮತ್ತು ಪ್ರಭಾವಗಳನ್ನು ಬಿಚ್ಚಿ ಹೇಳುವಂಥದ್ದಾಗಿರುತ್ತದೆ. ಎಲ್ಲ ಸಂಗತಿಗಳ ಅಂತ್ಯವು ಬಹು ದೂರವಿಲ್ಲ. ಸತ್ಯವೇದವನ್ನು ಕಣ್ಣೀರಿನಿಂದ ಪ್ರಾರ್ಥನಾಪೂರ್ವಕವಾಗಿ ಈ ಜನಗಳು ಕಲಿಯುವಂಥವರಾಗಿದ್ದರು. ಇದನ್ನು ಕಲಿತು ಅವು ತಿಳಿಸಿರುವ ಕಾರ್ಯಗಳಿಗೆ ಅವರು ಒಪ್ಪಿಸಲ್ಪಟ್ಟವರಾಗಿ ಈ ರಕ್ಷಿಸುವ ಸತ್ಯಗಳನ್ನು ಇತರರಿಗೆ ತಿಳಿಸುವುದು ಅವರ ಕರ್ತವ್ಯವೆಂದು ತಿಳಿದುಕೊಂಡರು. ಪರಿಶುದ್ಧ ಹಾಳೆಗಳಲ್ಲಿ ಅವರು ರಕ್ಷಣೆ ಯೋಜನೆಯನ್ನು ಕಂಡುಕೊಳ್ಳುವಂತೆವರಾದರು. ಯೇಸುವಿನ ನಂಬಿಕೆಯಿಡುವವರಿಂದ ಆದರಣೆ, ನಿರೀಕ್ಷೆ ಮತ್ತು ಸಮಾಧಾನವನ್ನು ಕಂಡುಕೊಳ್ಳುವಂತೆವರಾದರು. ಇವರ ತಿಳುವಳಿಕೆಯ ಬೆಳಕು ಹೊಳೆಯುವಾಗ ಅವರ ಹೃದಯಗಳು ಹರ್ಷದಿಂದ ಕೂಡಿದ್ದವು. ಪೋಪಿನ ಸುಳ್ಳಿನ ಕಾರ್ಗತ್ತಲೆಯಲ್ಲಿರುವವರಿಗೆ ಬೆಳಕಿನ ಕಿರಣಗಳನ್ನು ಬೀರಲು ಆಸೆ ಪಟ್ಟರು ಈ ವಾಲ್ಡೆನ್ಸೇನರು. ಯಾವ ರೀತಿಯಲ್ಲಿ ಈ ಮಕ್ಕಳು ಜೀವಿಸಿದರು ಪ್ರಿಯ ಕೇಳುಗರೆ, ನಿಜವಾಗಲೂ ಸಹ ಇದನ್ನೆಲ್ಲ ಓದುವಾಗ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳುವಾಗ, ಆ ಕತ್ತಲೆ ಯುಗದಲ್ಲಿ ಯಾವ ರೀತಿಯಲ್ಲಿ ಈ ಜನಗಳು ಲೋಕಕ್ಕೆ ಬೆಳಗಾಕಿದ್ದರು ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳಬೇಕಾಗ್ತಕ್ಕಂಥದ್ದಾಗಿದೆ. ಪೋಪರು ಮತ್ತು ಗುರುಗಳ ನಡೆಸುವಿಕೆಯಲ್ಲಿ ಹೆಚ್ಚಾದಂಥ ಜನರು ತಾವು ಮಾಡಿದಂತಹ ಪಾಪಗಳಿಗಾಗಿ ಸಮಯವನ್ನು ಹೊಂದಲು ದೇಹವನ್ನು ಗಾಯ ಮಾಡಿಕೊಳ್ಳುವ ವ್ಯರ್ಥ ಕಾರ್ಯಗಳನ್ನು ಕಂಡರು. ಅವರನ್ನು ರಕ್ಷಿಸಲು ತಮ್ಮ ಒಳ್ಳೆಯ ಕಾರ್ಯಗಳ ಮೇಲೆ ಆತುಕೊಂಡಿರಲು ಅವರು ಉಪದೇಶವನ್ನು ಹೊಂದಿದವರಿಂದ ತಮ್ಮನ್ನು ನೋಡಿಕೊಳ್ಳುತ್ತಿದ್ದರು. ಅವರ ಪಾಪದ ಸ್ಥಿತಿಯಲ್ಲಿಯೇ ಅವರ ಮನಸ್ಸಿತ್ತು. ದೇವರ ಕೋಪಕ್ಕೆ ಪಾತ್ರರಾಗುತ್ತೇವೆಂದು ಕಂಡರು. ಇದರಿಂದ ದೇಹವನ್ನು ಗಾಯ ಮಾಡಿಕೊಂಡರು. ಪರಿಹಾರ ದೊರಕಲಿಲ್ಲ. ಈ ಆತ್ಮಸಾಕ್ಷಿಯ ಆತ್ಮಗಳು ರೋಮಿನ ಮೂಲತತ್ವಗಳಿಂದ ಬಂಧಿತರಾಗಿದ್ದರು. ಸಾವಿರಾರು ಜನರು ಸ್ನೇಹಿತರನ್ನು ಮತ್ತು ಸ್ವಂತದವರನ್ನು ತ್ಯಜಿಸಿ ತಮ್ಮ ಜೀವಿತವನ್ನು ಕಥೋಲಿಕರ ಮಠಗಳಲ್ಲಿ ಕಳೆಯುವಂತೆವರಾದರು. ಹಾಗಿದ್ದಾಗೆ ಉಪವಾಸಗಳು, ಕ್ರೂರವಾದಂತಹ ಕೊರಡೆ ಏಟುಗಳು, ಅರ್ಧರಾತ್ರಿಯ ಜಾಗರಣೆ ಮತ್ತು ಚಳಿಯಲ್ಲಿ ತನ್ನನೆಯ ಕಲ್ಲುಗಳ ಮೇಲೆ ಮಂಕು ಕವಿದ ಸ್ಥಳಗಳಲ್ಲಿ ಅಡ್ಡ ಬೀಳುವುದು, ದೂರ ದೇಶಗಳಿಗೆ ಯಾತ್ರೆ ಹೋಗುವುದು, ಪಾಪ ನಿವೇದನೆಗಾಗಿ ತಗ್ಗಿಸಿಕೊಳ್ಳುವುದು ಮತ್ತು ಕ್ರೂರವಾದಂತಹ ಹಿಂಸೆ, ಇವುಗಳಿಂದ ಸಾವಿರಾರು ಜನರು ಮನಸ್ಸಿನ ನೆಮ್ಮದಿಗಾಗಿ ಹುಡುಕಾಗಿಡುವವರಾಗಿದ್ದರು. ಪಾಪದ ತಿಳುವಳಿಕೆಯಿಂದ ಅದುಮಿದವರಾಗಿ ದೇವರ ಕೋಪವಿದೆ ಎಂಬ ಕಾಡಿಸುವಿಕೆಯಿಂದ ಬಹು ಆಯಾಸಗೊಂಡು ನಿರೀಕ್ಷೆಯ ಬೆಳಕಿನ ಕಿರಣವಿಲ್ಲದವರಾಗಿ ಸಮಾಧಿಯಲ್ಲಿ ಅನೇಕರು ಸೇರಿದರು. ಈ ಬಳಲುತ್ತಿರುವ ಆತ್ಮಗಳಿಗೆ ಜೀವ ರೊಟ್ಟಿ ಒದಗಿಸಲು ವಾಲ್ಡೆನ್ಸಿನರು ಆಶಿಸುವವರಾಗಿದ್ದರು. ದೇವರ ವಾಗ್ದಾನಗಳಲ್ಲಿರುವ ಸಮಾಧಾನದ ಸಂದೇಶವನ್ನು ತೆರೆಯಲು ಕ್ರಿಸ್ತನೊಬ್ಬನೇ ಅವರ ರಕ್ಷಣೆಗೆ ಬಂದು ನಿರೀಕ್ಷೆಯ ಎಂಬುದಾಗಿ ತೋರಿಸಲು ಆತುರತೆಯಿಂದ ಇದ್ದರು. ದೇವರ ಆಜ್ಞೆಗಳ ಮೀರೋಣಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡಬೇಕೆಂಬ ಮೂಲತತ್ವವು ಸುಳ್ಳಿನ ಮೇಲೆ ಆಧಾರವಾಗಿದೆ ಎಂದು ತಿಳಿದುಕೊಂಡರು. ಮಾನವ ಅರ್ಹತೆಯ ಭರವಸೆಯನ್ನು ಕ್ರಿಸ್ತನ ಅನಂತ ಪ್ರೀತಿಯ ಪರಿಶೀಲನೆಯು ತಡೆಯುತ್ತದೆ. ಬಿದ್ದು ಹೋದ ಮಾನವನ ಸಂತತಿಯು ದೇವರ ಕಡೆಗೆ ತಮ್ಮನ್ನು ಶಿಫಾರಸು ಮಾಡಿಕೊಳ್ಳಲು ಸಾಧ್ಯವಿಲ್ಲದರ ಪರವಾಗಿ ಮಾನವನಿಗಾಗಿ ಕ್ರಿಸ್ತನು ಒಬ್ಬ ಪಾಪದ ಬದಿಯಾಗಿ ಸತ್ತನು. ಕ್ರೂಜೆಯಲ್ಲಿ ಹಾಕಲ್ಪಟ್ಟು ಎದ್ದ ಕ್ರಿಸ್ತನ ಅನುಗ್ರಹಗಳೇ ಕ್ರೈಸ್ತ ನಂಬಿಕೆಯ ಆಧಾರವಾಗಿದೆ. ಕ್ರಿಸ್ತನ ಮೇಲೆ ಹಾತುಕೊಂಡಿರುವ ಆತ್ಮನು ನಿಜವಾಗಿರುವನು. ಆತನ ಜೊತೆಯಲ್ಲಿ ನಿಕಟ ಸಂಬಂಧವು ದೇಹಕ್ಕೆ ಕಾಲು ಯಾವ ರೀತಿಯಲ್ಲಿದೆಯೋ, ದ್ರಾಕ್ಷ ಬಳ್ಳಿಗೂ ಕೊಂಬೆಗೂ ಹೇಗೆ ಸಂಬಂಧವಿದೆಯೋ ಅದೇ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಸತ್ಯವನ್ನು ಅವರು ಅನೇಕ ಜನರಿಗೆ ತಿಳಿಯಪಡಿಸಿದರು. ಪೋಪರ ಮತ್ತು ಗುರುಗಳ ಬೋಧನೆಯು ದೇವರ ಗುಣ ಮತ್ತು ಕ್ರಿಸ್ತನ ಗುಣ ಕಠಿಣವಾದಂತಹ ಮಂಕು ಹಿಡಿದ ಮತ್ತು ಅಡ್ಡಿ ಮಾಡುವಂಥದ್ದೆಂದು ಜನರು ನಂಬುವಂತೆ ನಡೆಸಿತು. ಮಾನವನು ಪಾಪದಲ್ಲಿ ಬಿದ್ದ ಪ್ರಯುಕ್ತ ಮಾನವ ಜೊತೆ ಅನುತಾಪವನ್ನು ತೋರಿಸದಿದ್ದರೂ ರಕ್ಷಕನಾಗಿ ಕಾಣಿಸಿದರು. ಇದರಿಂದಾಗಿ ಸಂತರ ಮತ್ತು ಗುರುಗಳ ಮಧ್ಯಸ್ಥಿಕೆಯು ಬೇಡುವಿಕೆ ಆಗಿತ್ತು. ದೇವರ ವಾಕ್ಯದಿಂದ ಯಾರ ಮನಸ್ಸನ್ನು ಬೆಳಗಿಸುವುದೋ ಆತ್ಮಗಳಿಗೆ ಯೇಸು ಪ್ರೀತಿಯ ಅನುಪಾತದ ರಕ್ಷಕನು. ಪಾಪದ ಹೊರೆಯನ್ನು ಹೊತ್ತು ಆಯಾಸದಿಂದಿರುವವರು ತನ್ನ ಬಳಿಗೆ ಬರಲು ಕರೆಯನ್ನು ಕೈಚಾಚಿ ನೀಡುವಂತೆವನಾಗಿದ್ದಾನೆ. ಸೈತಾನನು ತಂದಿರುವಂತಹ ಕಾರ್ಯಗಳಲ್ಲಿ ಜನರು ನೋಡದ ಹಾಗೆ ದೇವರ ಬಳಿಗೆ ನೇರವಾಗಿ ಬಂದು ಪಾಪಗಳ ಕ್ಷಮೆ ಬೇಡಿ ಕ್ಷಮೆಯನ್ನು ಸಮಾಧಾನವನ್ನು ಪಡೆಯಲು ಹಾಗೆ ಅವರು ಹಾದಿಯನ್ನು ಸರಿಪಡಿಸಲು ಆಶಿಸಿದರು. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂಬುದಾಗಿ ನಾವು ನೋಡಬೇಕಾದರೆ ವಾಲ್ಡೆನ್ಸಿನರು ಯಾವ ರೀತಿಯಲ್ಲಿ ಆ ಕತ್ತಲೆ ಯುಗದಲ್ಲಿ ಬೆಳಕಾಗಿ ಜೀವಿಸಿದರು. ಪೋಪನ ಮಾರ್ಗ ಜನಗಳನ್ನು ಅನೇಕ ರೀತಿಯಲ್ಲಿ ದಾರಿ ತಪ್ಪಿಸಿತು. ಅವರ ರಕ್ಷಣೆಗೋಸ್ಕರ ಅವರು ಉಪವಾಸ ಮಾಡಬೇಕು, ಅನೇಕ ಕೊರಡೆಗಳಿಂದ ಹೊಡೆಸಿಕೊಳ್ಳಬೇಕು, ಅನೇಕ ರೀತಿಯಲ್ಲಿ ಆ ಮಧ್ಯರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. ಚಳಿಯಲ್ಲಿ ತನ್ನನೇ ಕಲ್ಲುಗಳ ಮೇಲೆ ಮಂಕು ಕವಿದ ಸ್ಥಳಗಳಲ್ಲಿ ಅಡ್ಡ ಬೀಳಬೇಕು, ಪಾಪ ನಿವೇದನೆಯನ್ನ ಮಾಡಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನ ಅವರು ತಿಳಿಸಿದ್ದರು. ಆದರೆ ವಾಲ್ಡೆನ್ಸ್ನರು ಅವರ ಜೀವಿತದಲ್ಲಿ ದೇವರ ಗುಣ ಎಂಥದ್ದು, ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು, ಆತನ ಮರಣ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಆತನು ನಮ್ಮನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಹತ್ತು ಹಲವಾರು ಸತ್ಯವನ್ನ ಕತ್ತಲಿರತಕ್ಕಂತಹ ಜನಗಳಿಗೆ ಬೆಳಕಾಗಿ ನೀಡುವುದರ ಮೂಲಕವಾಗಿ ನಮ್ಮ ರಕ್ಷಣೆಗೆ ಕ್ರಿಸ್ತನೇ ಮಾರ್ಗ ಎನ್ನುವುದನ್ನು ತೋರಿಸಿಕೊಟ್ಟರು. ಹೌದು ಪ್ರಿಯ ಕೇಳುಗರೆ, ಈ ಜನಗಳು ಕತ್ತಲೆ ಯುಗದಲ್ಲಿ ಬೆಳಕಾಗಿದ್ದರು. ಈ ಲೋಕದಲ್ಲಿ ಕತ್ತಲೆಯಲ್ಲಿರತಕ್ಕಂಥ ಜನಗಳಿಗೆ ನಾವು ಹೇಗೆ ಬೆಳಕಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸಹ ಈ ಮಕ್ಕಳು ಮಾಡಿದಂತಹ ಒಳ್ಳೆಯ ಕಾರ್ಯಗಳೇನು, ಹೇಗೆ ಬೆಳಕಾಗಿ ಜೀವಿಸಿದರು, ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಆಕಾಶ ನಿನಗೆ ಸಿಂಹಾಸನ ಸ್ವಾಮಿ, ಭೂಮಿ ನಿನಗೆ ಪಾದಪೀಠವಾಗಿದೆ. ಈ ಲೋಕದಲ್ಲಿ ಸ್ವಾಮಿ ಕತ್ತಲೆ ಯುಗದಲ್ಲಿ ಬೆಳಕಾಗಿ ಜೀವಿಸಿದಂತಹ ವಾಲ್ಡೆನ್ಸಿನರು ಸ್ವಾಮಿ ನಮಗೆ ಸತ್ಯವನ್ನ ತಿಳಿಸಿಕೊಡುವಂತವರಾಗಿದ್ದಾರೆ. ಅವರ ಒಂದು ಜೀವಿತ ನಮಗೆ ಉದಾಹರಣೆಯಾಗಿದೆ ಸ್ವಾಮಿ, ಯಾಕೆಂದರೆ ಕೊನೆಯ ಕಾಲದಲ್ಲಿ ಒಂದು ಕತ್ತಲೆ ಈ ಲೋಕವನ್ನ ಆವರಿಸಿಕೊಳ್ಳಲಿದೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆ ಸಮಯದಲ್ಲಿ ಈ ವಾಲ್ಡೆನ್ಸಿನರ ರೀತಿಯಲ್ಲಿ ನಾವು ಜೀವಿಸಬೇಕಾಗ್ತಕ್ಕಂಥದ್ದಾಗಿದೆ. ಅನ್ನದ ಬರಗಾಲವಲ್ಲ, ವಾಕ್ಯದ ಬರಗಾಲ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ಎಚ್ಚರಿಸತಕ್ಕಂಥದ್ದಾಗಿದೆ ಸ್ವಾಮಿ. ಆ ವಾಕ್ಯದ ಬರಗಾಲ ಬರುವುದಕ್ಕಿಂತ ಮೊದಲು ನಾವು ನಿನ್ನ ವಾಕ್ಯಗಳಲ್ಲಿ ಬೇರೂರಿ ನಿಲ್ಲುವಾಗಿಯೂ ಸ್ವಾಮಿ, ಅವನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಾಗೆ ಸಹಾಯ ಮಾಡು. ಆ ನಿಟ್ಟಿನಲ್ಲಿ ಕೇಳುವಂತಹ ನಿನ್ನ ಮಕ್ಕಳು ಸಹ ಆ ಒಂದು ಕತ್ತಲೆ ಯುಗಕ್ಕೆ ಸಿದ್ಧರಾಗಿ ನಿನ್ನ ಬರೋಣಕ್ಕೆ ತಯಾರಿ ಮಾಡಿಕೊಂಡು ನಿನ್ನ ವಾಕ್ಯದಲ್ಲಿ ಅವರು ಬೆಳೆಯುವಾಗಿಯೂ ಸತ್ಯದಲ್ಲಿ ಜೀವಿಸುವಾಗೆ ಈ ಒಂದು ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವಾಗೆ ನೀನೇ ಮಾರ್ಪಡಿಸು, ಆಶೀರ್ವದಿಸಿ ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸುತನ ಜೀವದಾನ ಹಂಗ ಪನ್ನೀರೆ ದೇವಗಿರಿಯ ಜೀವ ಜಲವ ಕುಡಿಯ ಪನ್ನೀರೆ.